We are going to begin by looking at a verse in 2 Timothy chapter 3.
2 ತಿಮೋಥಿ 3ನೇ ಅಧ್ಯಾಯದಲ್ಲಿರುವಂತ ವಚನವನ್ನ ನೋಡಿಕೊಳ್ಳುವುದರಿಂದ ನಾವು ಪ್ರಾರಂಭಿಸೋಣ.
Because we want to understand why God has given us his word.
ಯಾಕಂದರೆ ನಾವು ಅರ್ಥ ಮಾಡಿಕೊಳ್ಳಬೇಕು ದೇವರು ನಮಗೆ ತನ್ನ ವಾಕ್ಯಗಳನ್ನು ಯಾಕೆ ನಮಗೆ ಕೊಟ್ಟಿದ್ದಾನೆ ಎಂಬುದಾಗಿ.
You know, it is possible to study the Bible for the wrong reasons. And I think a lot of Christians do.
ನಿಮಗೆ ಗೊತ್ತಾ ಸತ್ಯವೇದವನ್ನ ತಪ್ಪಾದ ಕಾರಣಗಳಿಂದ ಓದುವಂತ ಸಾಧ್ಯತೆ ಇದೆ. ಅನೇಕ ಕ್ರೈಸ್ತರು ಹಾಗೆ ಮಾಡ್ತಾರೆ ಕೂಡ.
Now we need to study the scriptures and approach the scriptures for the same reason with which God gave it.
ದೇವರು ನಮಗೆ ವಾಕ್ಯವನ್ನ ಕೊಟ್ಟಿರುವಂತ ಉದ್ದೇಶಕ್ಕೆ ಅನುಗುಣವಾಗಿ ನಾವು ಸತ್ಯವೇದವನ್ನ ಅಧ್ಯಯನ ಮಾಡಬೇಕು ಮತ್ತು ಅದರ ಹತ್ತಿರಕ್ಕೆ ಹೋಗಬೇಕು.
That's described in 2 Timothy 3 verse 16 and 17.
ಅದು 2 ತಿಮೋಥೆ 3ನೇ ಅಧ್ಯಾಯ 16 ಮತ್ತು 17ನೇ ವಚನದಲ್ಲಿ ವಿವರಿಸಲ್ಪಟ್ಟಿದೆ.
It says all scripture is inspired by God. God is the one who breathed his breath into this book, just like he breathed into Adam.
ಸತ್ಯವೇದದ ಒಂದೊಂದು ಭಾಗವು ದೈವ ಪ್ರೇರಿತವಾಗಿದೆ ಎಂದು ಇಲ್ಲಿ ಹೇಳಲ್ಪಟ್ಟಿದೆ. ದೇವರು ತನ್ನ ಜೀವಶ್ವಾಸವನ್ನ ಈ ಪುಸ್ತಕದೊಳಗೆ ಓದಿದ್ದಾನೆ, ಹೇಗೆ ಆದಾಮನಿಗೆ ತನ್ನ ಜೀವಶ್ವಾಸವನ್ನ ಓದಿದರಲ್ಲ ಹಾಗೆ.
If God had not breathed into Adam, he would have been just a pile of dust.
ದೇವರು ತನ್ನ ಜೀವಶ್ವಾಸವನ್ನ ಆದಾಮನಿಗೆ ಊದಲಿಲ್ಲ ಅಂದಿದ್ರೆ ಆತನು ನೆಲದ ಮಣ್ಣಾಗೆ ಉಳಿದು ಬಿಡುತ್ತಿದ್ದನು.
And any book into which God has not breathed is just a pile of dust. God breathed into this.
ಅನೇಕ ಪುಸ್ತಕಗಳಲ್ಲಿ ದೇವರು ತನ್ನ ಜೀವಶ್ವಾಸವನ್ನ ಊದಿಲ್ಲ, ಹಾಗಾಗಿ ಅವು ನೆಲದ ಮಣ್ಣಾಗಿಯೇ ಉಳಿದಿವೆ. ಆದರೆ ಇದರಲ್ಲಿ ತನ್ನ ಜೀವಶ್ವಾಸವನ್ನ ಊದಿದ್ದಾರೆ.
And it's been given to us for teaching, to show us the right path, for reproof.
ಸತ್ಯವೇದವನ್ನ ನಮಗೆ ಕೊಡಲ್ಪಟ್ಟಿರುವುದು ಉಪದೇಶಕ್ಕೂ, ಸರಿಯಾದ ದಾರಿಗೆ ನಡೆಸಲಿಕ್ಕೂ ಮತ್ತು ಖಂಡನೆಗೂ ಸಹ.
God's given us his word to rebuke us strongly. Reproof is a strong word. To correct us when we've gone astray, to lead us back to the right path.
ದೇವರ ವಾಕ್ಯವು ನಮಗೆ ಕೊಡಲ್ಪಟ್ಟಿರುವುದು ಗದರಿಸುವುದಕ್ಕಾಗಿ. ಖಂಡನೆ ಎಂಬುದು ಬಲವಾದ ಪದ. ಹಾಗೂ ದೇವರ ವಾಕ್ಯವು ನಮಗೆ ಕೊಡಲ್ಪಟ್ಟಿರುವುದು ತಿದ್ದುಪಾಟಿಗೂ ಸಹ. ಅಂದರೆ ನಾವು ದಾರಿ ತಪ್ಪಿ ಹೋಗಿರ್ತೇವೆ, ಮತ್ತೆ ಹಿಂತಿರುಗಿ ನಮ್ಮನ್ನು ಸರಿಯಾದ ದಾರಿಗೆ ನಡೆಸುವಂತದ್ದು.
To train us in righteousness, that means our character should change. To straighten us, because we are all crooked.
ದೇವರ ವಾಕ್ಯವು ನೀತಿ ಶಿಕ್ಷೆಗೂ ಸಹ ಉಪಯುಕ್ತವಾಗಿದೆ. ಅಂದರೆ ಅದರ ಅರ್ಥ ನಮ್ಮ ಗುಣಲಕ್ಷಣವು ಬದಲಾಗಬೇಕು. ನಾವೆಲ್ಲರೂ ಡೊಂಕಾಗಿರುವುದರಿಂದ ನಮ್ಮನ್ನು ವಾಕ್ಯವು ನೆಟ್ಟಗೆ ಮಾಡುತ್ತದೆ.
And ultimately, so that we can become men and women of God.
ಅಂತಿಮವಾಗಿ ನಾವು ದೇವರ ಪುರುಷ ಮತ್ತು ಸ್ತ್ರೀಯಾಗಿ ಹೊರಹೊಮ್ಮಬೇಕು ಎಂಬಂತ ಮೂಲ ಉದ್ದೇಶದಿಂದ ದೇವರ ವಾಕ್ಯವು ನಮಗೆ ಕೊಡಲ್ಪಟ್ಟಿದೆ.
That the man of God, verse 17, may be adequate or complete. You know, like a glass of water when it's filled is complete. That our character is rounded off, balanced, complete.
17ನೇ ವಚನ ಹೇಳುತ್ತೆ, ಅದರಿಂದ ದೇವರ ಮನುಷ್ಯನು ಪ್ರವೀಣನು ಪರಿಪೂರ್ಣನು ಆಗಿರುವನು ಅಂತ. ಅಂದರೆ ಲೋಟವು ನೀರಿನಿಂದ ಭರ್ತಿಯಾದಾಗ ಪರಿಪೂರ್ಣವಾಗುವ ರೀತಿಯಲ್ಲಿ ಅದಾಗಿರುತ್ತದೆ. ಗುಣಲಕ್ಷಣವು ಸಮತೋಲನದಿಂದ ಕೂಡಿದ್ದಾಗಿ ಪರಿಪೂರ್ಣವಾಗಿರುತ್ತದೆ.
And that we are equipped, anointed for ministry.
ಮತ್ತು ನಾವು ಸೇವೆಗೆ ಅಭಿಷೇಕಿಸಲ್ಪಟ್ಟವರು ಮತ್ತು ಸನ್ನದ್ಧರೂ ಆಗಿರುತ್ತೇವೆ.
To serve him for every good work that God has prepared for us. So that's the purpose of scripture.
ವಾಕ್ಯವು ದೇವರು ನಮಗಾಗಿ ಸಿದ್ಧ ಮಾಡಲ್ಪಟ್ಟಿರುವ ಪ್ರತಿಯೊಂದು ಕಾರ್ಯವನ್ನು ಮಾಡುವುದಕ್ಕೂ ಸನ್ನದ್ಧರನ್ನಾಗಿ ಮಾಡುತ್ತದೆ. ಅದು ಸತ್ಯವೇದದ ಉದ್ದೇಶ.
And if you study the Bible, you must study it for these reasons. That your character might be full rounded and become the way God wants it to be. That you can be anointed and equipped to serve other people the way God wants you to serve.
ನೀವು ಸತ್ಯವೇದವನ್ನ ಓದುವುದಾದ್ರೆ ಈ ಕಾರಣಕ್ಕಾಗಿ ಓದ್ರಿ. ನಿಮ್ಮ ಗುಣಲಕ್ಷಣವು ದೇವರು ಬಯಸಿದಂತ ರೀತಿಯಲ್ಲಿರಬೇಕು. ನೀವು ಅಭಿಷೇಕಿಸಲ್ಪಟ್ಟವರಾಗಿ ಸನ್ನದ್ಧರಾಗಿ ದೇವರು ಬಯಸಿದಂತ ರೀತಿಯಲ್ಲಿ ಜನರಿಗೆ ಸೇವೆ ಮಾಡುವರಾಗಿರಬೇಕು.
The Bible was not given for us to increase in knowledge or just to teach other people. No.
ನಾವು ಮತ್ತೊಬ್ಬರಿಗೆ ಬೋಧಿಸಲು ನಮ್ಮ ತಿಳುವಳಿಕೆಯನ್ನು ಹೆಚ್ಚಳ ಮಾಡಿಕೊಳ್ಳುವುದಕ್ಕಾಗಿ ಸತ್ಯವೇದವು ನಮಗೆ ಕೊಡಲ್ಪಟ್ಟಿಲ್ಲ. ಇಲ್ಲ.
A lot of people use it for the wrong reasons. Now you must keep that in mind, my dear brothers and sisters. When we go through these studies and all through your life,
aneka janaru tappada karanagaligagi uddeshagaligagi satyavedavana oduttare. Nanna priya sahodara sahodariyare, neevu satyavedada adhyayanagalige hoguvaga ivugalanna nimma jeevitada poorthi nenapidri.
I started studying the Bible 41 years ago, and this is the goal that I have had before me all these 41 years.
ನಾನು 41 ವರ್ಷಗಳ ಹಿಂದೆ ಸತ್ಯವೇದವನ್ನ ಓದಲು ಪ್ರಾರಂಭಿಸಿದೆ. ಈ 41 ವರ್ಷಗಳ ಕಾಲ ಇದೇ ಗುರಿಯನ್ನ ನಾನು ನನ್ನ ಮುಂದೆ ಇಟ್ಟುಕೊಂಡಿದ್ದೇನೆ.
I did not study the Bible to teach other people. I studied the Bible because I wanted to know what God had to say to me.
ನಾನು ಮತ್ತೊಬ್ಬರಿಗೆ ಬೋಧಿಸುವ ಸಲುವಾಗಿ ಸತ್ಯವೇದವನ್ನ ಓದಲಿಲ್ಲ. ದೇವರು ನನಗೆ ಏನನ್ನು ಹೇಳಲು ಇಷ್ಟಪಡುತ್ತಿದ್ದಾರೆ ಎಂದು ತಿಳಿದುಕೊಳ್ಳಲು ಓದಿದೆ ನಾನು ಸತ್ಯವೇದವನ್ನ.
I studied it at the feet of Jesus and asked the Holy Spirit to teach me. I've never been to a Bible school, but God, who taught the apostles in the first century,
nanu satyavedavanna yesuvina padada baliyalli kootukondu bodhisuvante pavitraatmanalli kelikonde. Nanu satyaveda kaliyalu shalegalige hogalilla. ದೇವರು ಅಪೋಸ್ತಲರಿಗೆ ಮೊದಲನೇ ಶತಮಾನದಲ್ಲಿ ಏನನ್ನ ಕಲಿಸಿಕೊಟ್ರಲ್ಲ ಅದೇ ರೀತಿ.
I believe he could teach me in the 20th century. And he can teach you too.
ಅದನ್ನ ದೇವರು 20ನೇ ಶತಮಾನದಲ್ಲಿ ನನಗೂ ಕೂಡ ಕಲಿಸಲು ಶಕ್ತರಾಗಿದ್ದಾರೆ. ನಿಮಗೂ ಕೂಡ ಕಲಿಸುತ್ತಾರೆ.
You know, it says that when the disciples were walking to Emmaus after the resurrection, Jesus opened the scriptures to them.
ಯೇಸುವಿನ ಪುನರುತ್ಥಾನದ ನಂತರ ಶಿಷ್ಯಂದಿರು ಎಮ್ಮಾಹುಗೆ ಹೋಗುವಂತ ಸಂದರ್ಭದಲ್ಲಿ ಯೇಸು ಶಾಸ್ತ್ರದ ಬರಹಗಳನ್ನು ಅವರಿಗೆ ವಿವರಿಸಿದರು.
And that is the thing which we want him to do to us as well. We want Jesus to walk with us.
ಅದೇ ಸಂಗತಿ ನಮಗೂ ಕೂಡ ಆಗಬೇಕು. ಯೇಸು ನಮ್ಮೊಟ್ಟಿಗೂ ಕೂಡ ನಡೆದು ಬರಬೇಕು.
That's how I want to study the scriptures. Jesus walking with me, opening the scriptures. And those disciples said our hearts burned within us when Jesus opened the scriptures.
ನಾನು ಕೂಡ ಸತ್ಯವೇದವನ್ನು ಅದೇ ರೀತಿ ಅಧ್ಯಯನ ಮಾಡಲು ಇಷ್ಟಪಟ್ಟೆ. ಯೇಸು ನನ್ನೊಟ್ಟಿಗೆ ನಡೆದು ಸತ್ಯವೇದದ ಬರಹಗಳನ್ನು ವಿವರಿಸಬೇಕು ಅಂತ ಬಯಸಿದೆ. ಶಿಷ್ಯಂದರು ಹೇಳುತ್ತಾರೆ, ಯೇಸು ನಮ್ಮೊಟ್ಟಿಗೆ ನಡೆದು ಬರಹಗಳನ್ನು ವಿವರಿಸಿದಾಗ ನಮ್ಮ ಹೃದಯದ ಒಳಗಡೆ ಕುದಿಯಿತಲ್ಲವೇ ಅಂತ.
That's how it should be in our life. When the Holy Spirit shows us scripture, our heart should burn within us.
ನಮ್ಮ ಜೀವಿತವೂ ಕೂಡ ಅದೇ ರೀತಿ ಇರಬೇಕು. ಪವಿತ್ರಾತ್ಮನು ನಮ್ಮೊಳಗೆ ಸತ್ಯವೇದದ ವಚನಗಳನ್ನು ವಿವರಿಸುವಾಗ ನಮ್ಮ ಹೃದಯವೂ ಸಹ ಕುದಿಯಬೇಕು ಅದೇ ರೀತಿ.
The scripture is not boring. Do you think those two disciples to Emmaus found Jesus boring? Jesus is never boring. An anointed ministry is never boring. At no time.
ಸತ್ಯವೇದದ ವಚನಗಳು ಬೇಸರದಿಂದ ಕೂಡಿಲ್ಲ. ನಿಮಗೆ ಅನ್ಸತ್ತ ಶಿಷ್ಯಂದಿರು ಇಬ್ಬರು ಎಮ್ಮಾಹುಗೆ ಹೋಗುವಾಗ ಯೇಸುವನ್ನು ಕಂಡುಕೊಂಡಾಗ ಅವರಿಗೆ ಬೇಸರ ಅಂತ ಅನಿಸಿತ? ಯೇಸು ಎಂದಿಗೂ ಬೇಸರ ಪಡಿಸುವಾತನಲ್ಲ. ಅಭಿಷೇಕಿಸಲ್ಪಟ್ಟಂತ ಸೇವೆಯು ಎಂದಿಗೂ ಬೇಸರದಿಂದ ಕೂಡಿರುವುದಿಲ್ಲ.
If we walk with Jesus and allow him to open the scriptures to us, our hearts will always burn because the scriptures reveal Christ.
ಯೇಸು ನಮ್ಮೊಟ್ಟಿಗೆ ನಡೆದು ವಚನಗಳನ್ನು ವಿವರಿಸುವಂತೆ ಅನುಮತಿಸುವಾಗ ನಮ್ಮ ಹೃದಯವು ಯಾವಾಗಲೂ ಕುದಿಯುತ್ತಿರುತ್ತದೆ. ಯಾಕಂದರೆ ಸತ್ಯವೇದದ ವಚನಗಳು ಕ್ರಿಸ್ತನನ್ನ ಪ್ರಕಟಪಡಿಸುತ್ತವೆ.
The other thing I want to say to you is God has not written the scriptures for lazy people.
ಮತ್ತೊಂದು ಸಂಗತಿಯನ್ನ ನಾನು ನಿಮಗೆ ಹೇಳಬಯಸುವುದು ಏನಪ್ಪಾ ಅಂದ್ರೆ, ದೇವರು ತನ್ನ ವಾಕ್ಯಗಳನ್ನ ಸೋಮಾರಿಗಳಿಗೆ ಬರೆದಿಲ್ಲ.
We got to meditate on scripture. Blessed is the man, it says in Psalm 1, who meditates on the law of the Lord day and night.
ನಾವು ಸತ್ಯವೇದದ ವಚನಗಳನ್ನ ಧ್ಯಾನಿಸುವವರಾಗಿರಬೇಕು. ಕೀರ್ತನೆಗಳು 1:1 ಈ ರೀತಿಯಾಗಿ ಹೇಳುತ್ತೆ, ಧರ್ಮಶಾಸ್ತ್ರವನ್ನ ಹಗಲಿರುಳು ಧ್ಯಾನಿಸುವವನು ಎಷ್ಟೋ ಧನ್ಯನು ಎಂಬುದಾಗಿ.
That doesn't mean he's reading the Bible day and night. He meditates on it. Maybe he read it just a few minutes in the morning.
ಅದರ ಅರ್ಥ ಸತ್ಯವೇದವನ್ನ ರಾತ್ರಿ ಮತ್ತು ಹಗಲು ಓದೋದು ಅಂತಲ್ಲ, ಅದನ್ನ ಧ್ಯಾನಿಸುವವರಾಗಿರಬೇಕು. ನೀವು ಬೆಳಗ್ಗೆ ಕೆಲವು ನಿಮಿಷ ಮಾತ್ರ ಸತ್ಯವೇದವನ್ನು ಓದಿರಬಹುದು.
But he meditates on it right through the day and in the middle of the night if he wakes up he thinks about scripture.
ಧನ್ಯನು ಯಾರಪ್ಪ ಅಂದ್ರೆ ದಿನಪೂರ್ತಿ ವಾಕ್ಯವನ್ನ ಧ್ಯಾನಿಸುವಾತನು ಮತ್ತು ಮಧ್ಯರಾತ್ರಿ ವೇಳೆಯಲ್ಲಿ ಆತನು ಎಚ್ಚರಗೊಂಡಾಗ ವಾಕ್ಯದ ಬಗ್ಗೆ ಯೋಚನೆ ಮಾಡುವಾತನು.
And as he meditates he understands God's laws. Now in the Old Testament they meditated on God's laws.
ಆತನು ಅದನ್ನ ಧ್ಯಾನಿಸುವಾಗ ಧರ್ಮಶಾಸ್ತ್ರವನ್ನ ತಿಳಿದುಕೊಳ್ಳುತ್ತಾನೆ. ಹಳೆ ಒಡಂಬಡಿಕೆಯಲ್ಲಿದ್ದಂತಹ ಜನರು ಧರ್ಮಶಾಸ್ತ್ರವನ್ನು ಧ್ಯಾನಿಸುತ್ತಿದ್ದರು.
In the New Testament we are told in 2 Corinthians 3 verse 18 that we meditate on Jesus, the word made flesh.
ಹೊಸ ಒಡಂಬಡಿಕೆಯಲ್ಲಿ 2 ಕೊರಿಂಥ 3:18 ರಲ್ಲಿ ನಮಗೆ ಹೇಳುತ್ತೆ ಯೇಸುವನ್ನ ಧ್ಯಾನಿಸುತ್ತೇವೆ ಅಂತ. ಆ ವಾಕ್ಯವಾಗಿರುವಾತನು ಶರೀರಧಾರಿಯಾದನು.
And we see Jesus in the scriptures. We meditate on him as he is revealed to us in the pages of scripture.
ನಾವು ಸತ್ಯವೇದದ ವಚನಗಳಲ್ಲಿ ಯೇಸುವನ್ನ ನೋಡ್ತೇವೆ. ವಚನಗಳಲ್ಲಿ ಯೇಸು ತಮ್ಮನ್ನ ತಾವು ತೋರಿಸಿಕೊಂಡ ಪ್ರಕಾರ ನಾವು ಆತನನ್ನ ಧ್ಯಾನಿಸುತ್ತೇವೆ.
And such a man, it says in Psalm 1, will be like a tree planted by the rivers of water. He will always be green. He will always be fruitful. All the time.
ಆ ರೀತಿ ಧ್ಯಾನಿಸುವಂತವನು ಕೀರ್ತನೆಗಳು 1 ಅಧ್ಯಾಯದಲ್ಲಿ ಹೇಳಿರುವ ಪ್ರಕಾರ ಹಸಿರಾಗಿರುವನು ಮತ್ತು ಯಾವಾಗಲೂ ಫಲ ಬಿಡುವವನಾಗಿರುವನು.
Another psalm it says even in old age he will bring forth fruit. That is God's will for every one of us.
ಮತ್ತೊಂದು ಕೀರ್ತನೆ ಹೇಳುತ್ತೆ ವೃದ್ಧ ಕಾಲದಲ್ಲೂ ಫಲ ಬಿಡುವನು ಅಂತ. ನಮ್ಮೆಲ್ಲರಿಗಾಗಿ ದೇವರು ಇಟ್ಟಿರುವಂತ ಚಿತ್ತ ಇದಾಗಿದೆ.
It is not God's will that any of you sitting here should be a barren tree even when others around you are barren. In a time of drought you can be green and fruitful.
ನೀವು ಒಣಗಿದ ಮರವಾಗಿರುವುದು ದೇವರ ಚಿತ್ತವಲ್ಲ. ನಿಮ್ಮ ಸುತ್ತಮುತ್ತಲಿನವರು ಒಣಗಿದಂತ ಸ್ಥಿತಿಯಲ್ಲಿ ಇರಬಹುದು, ಆದರೆ ನೀವು ಯಾವಾಗಲೂ ಹಸಿರಿನಿಂದ ಮತ್ತು ಫಲ ಬಿಡುವವರಾಗಿರಬೇಕು ಅಂತ ದೇವರ ಚಿತ್ತವಾಗಿದೆ.
The secret is to meditate on the scriptures, on God's word.
ಈ ರೀತಿ ಇರುವುದರ ರಹಸ್ಯ ಏನಪ್ಪ ಅಂತಂದ್ರೆ ದೇವರ ವಾಕ್ಯವನ್ನ ಧ್ಯಾನಿಸುವುದಾಗಿದೆ.
There's another verse that's in Proverbs 25 verse 2 which says it is the glory of God to conceal a matter and it's the glory of kings to search it out.
ಮತ್ತೊಂದು ವಚನ ಜ್ಞಾನೋಕ್ತಿಗಳು 25:2 ಈ ರೀತಿಯಾಗಿ ಹೇಳುತ್ತೆ ವಿಷಯವನ್ನ ರಹಸ್ಯ ಮಾಡುವುದು ದೇವರ ಪ್ರಭಾವ, ವಿಷಯವನ್ನು ವಿಮರ್ಶೆ ಮಾಡುವುದು ರಾಜರ ಪ್ರಭಾವ ಎಂಬುದಾಗಿ.
God has in the world concealed deep down under the surface of the earth all the valuable metals. You don't find gold on the surface. You don't find diamonds on the surface. They're all deep down.
ದೇವರು ಲೋಕದಲ್ಲಿ ಎಷ್ಟೋ ಅಮೂಲ್ಯವಾದ ಬೆಲೆ ಬಾಳುವಂತ ವಸ್ತುಗಳನ್ನ ನೆಲದ ಕೆಳಗೆ ಹುದುಗಿಟ್ಟಿದ್ದಾನೆ. ನೀವು ವಜ್ರವನ್ನಾಗಲಿ ಬಂಗಾರವನ್ನಾಗಲಿ ನೆಲದ ಮೇಲೆ ಕಂಡುಕೊಳ್ಳಲು ಆಗೋದಿಲ್ಲ, ಅದು ಒಳಗಡೆ ಹುದುಗಿರುತ್ತದೆ.
What you find on the surface is grass and mud and dirt. Cheap stuff. If you read the scriptures superficially, you won't get the real riches of it.
ನಿಮಗೆ ನೆಲದ ಮೇಲುಗಡೆ ಅಂದ್ರೆ ಹೊರಗಡೆ ಏನ್ ಕಾಣತ್ತಪ್ಪ ಅಂತಂದ್ರೆ ಮಣ್ಣು, ಕಸ, ಹುಲ್ಲು ಮಾತ್ರ ಕಾಣುತ್ತದೆ. ನೀವು ಸತ್ಯವೇದವನ್ನ ಮೇಲ್ನೋಟಕ್ಕೆ ಬೇಕಾಬಿಟ್ಟಿಯಾಗಿ ಓದೋದಾದ್ರೆ ನಿಜವಾದ ಸಂಪತ್ತನ್ನ ನೀವು ಪಡೆದುಕೊಳ್ಳಲು ಆಗೋದಿಲ್ಲ.
It's the glory of God to conceal a matter. And if you're going to be a king, one who's reigning in Christ, it's your glory to search it out.
ದೇವರ ಪ್ರಭಾವವು ವಿಷಯವನ್ನ ರಹಸ್ಯ ಮಾಡಿರುತ್ತದೆ. ನೀವು ರಾಜನಾಗಬೇಕಂದ್ರೆ ನೀವು ಅದನ್ನ ವಿಮರ್ಶಿಸುವವರಾಗಿರಬೇಕು ಮತ್ತು ಶೋಧಿಸುವವರಾಗಿರಬೇಕು.
To dig out and find it. As God sees that wholeheartedness and eagerness in you, the Holy Spirit will reveal to you the meaning of Scripture.
ಅದನ್ನು ಅಗೆಯಿರಿ, ಕಂಡುಕೊಳ್ಳಿರಿ. ಈ ರೀತಿ ದೇವರು ನಿಮ್ಮ ಪೂರ್ಣ ಹೃದಯವನ್ನು ಮತ್ತು ಅತ್ಯಾಸಕ್ತಿಯನ್ನು ನೋಡುವಾಗ ಪವಿತ್ರಾತ್ಮನು ಸತ್ಯವೇದದ ವಚನಗಳನ್ನ ಪ್ರಕಟಪಡಿಸುವನು.
Jesus said, I thank you, Father, that you have hidden these things from the wise and the intelligent, and you have revealed them to babes.
ಯೇಸು ಹೇಳುತ್ತಾರೆ, ಓ ತಂದೆಯೇ, ನೀನು ಈ ಸಂಗತಿಗಳನ್ನು ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಮರೆ ಮಾಡಿ ಕೂಸುಗಳಿಗೆ ಪ್ರಕಟ ಮಾಡಿರುವುದರಿಂದ ನಿನ್ನನ್ನು ಕೊಂಡಾಡುತ್ತೇನೆ ಎಂಬುದಾಗಿ.
You don't need to be clever, but you got to have a clean heart. A babe's got a clean heart. It's your heart condition that determines whether you understand scripture, not your head intelligence.
ನೀವು ಬುದ್ಧಿವಂತರಾಗೋ ಅವಶ್ಯಕತೆ ಇಲ್ಲ, ಶುದ್ಧ ಹೃದಯವನ್ನ ಹೊಂದಿದ್ರೆ ಸಾಕು. ಕೂಸುಗಳು ಶುದ್ಧ ಹೃದಯವನ್ನ ಹೊಂದಿಕೊಂಡಿರುತ್ತವೆ. ನಿಮ್ಮ ಹೃದಯದ ಸ್ಥಿತಿಯು ವಚನಗಳನ್ನ ಅರ್ಥ ಮಾಡಿಕೊಳ್ಳುವಂತೆ ನಿರ್ಧರಿಸುತ್ತದೆ ಹೊರತು ತಲೆಯಲ್ಲಿರುವಂತಹ ಬುದ್ಧಿ ಅಲ್ಲ.
It's hidden from the clever and the intelligent. You can't understand scripture by getting a doctorate in theology. You can understand scripture if you got a humble heart and a good conscience. That's how we understand scripture.
ಅದು ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಮರೆಯಾಗಿದೆ. ನೀವು ದೈವಶಾಸ್ತ್ರದಲ್ಲಿ ಡಾಕ್ಟರೇಟ್ ಅನ್ನು ಹೊಂದಿಕೊಂಡ್ರೆ ಸತ್ಯವೇದದ ವಚನಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ನೀವು ಸತ್ಯವೇದದ ವಚನಗಳನ್ನು ಅರ್ಥ ಮಾಡಿಕೊಳ್ಳುವುದು ಶುದ್ಧ ಹೃದಯ ಮತ್ತು ದೀನತೆಯಿಂದ ಮಾತ್ರ.
ಸ್ಕ್ರಿಪ್ಚರ್ ಗಿವ್ಸ್ ಅಸ್ ಪ್ರಾಮಿಸಸ್ ಅಂಡ್ ಕಮಾಂಡ್ಸ್ ದಟ್ ವಿ ಹ್ಯಾವ್ ಟು ಬಿಲೀವ್ ಅಂಡ್ ಒಬೇ, ವರ್ಡ್ಸ್ ಟು ರಿಬ್ಯೂಕ್ ಅಸ್ and words to comfort us.
ಸತ್ಯವೇದದಲ್ಲಿನ ಬರಹಗಳು ಅಂದರೆ ವಾಕ್ಯಗಳು ನಮಗೆ ವಾಗ್ದಾನಗಳನ್ನು ಮತ್ತು ಆಜ್ಞೆಗಳನ್ನು ಕೊಡುತ್ತದೆ. ಅದನ್ನು ನಾವು ನಂಬಬೇಕು ಮತ್ತು ಅದಕ್ಕೆ ವಿಧೇಯರಾಗಬೇಕು. ಅದೇ ರೀತಿ ವಾಕ್ಯವು ನಮ್ಮನ್ನು ಗದರಿಸುವ ಸಲುವಾಗಿ ಮತ್ತು ಸಂತೈಸುವ ಸಲುವಾಗಿಯೂ ಸಹ ಕೊಡಲ್ಪಟ್ಟಿದೆ.